గృహం దశగ్రీవచ్చిదం శాపాన్ మణిగ్రీవ విమోచనం స్వనామగ్రహణాదేవా నిరస్తగ్రహ విగ్రహం బృందావనగతం వందే బ్రహ్మరుద్రేంద్రవందితం స్వాంతస్థానంతశయ్యాయ పూర్ణజ్ఞానరసరణసే ఉత్తుంగవాక్తరంగాయ మధ్వదుగ్ధాబ్ధయే నమః. గురుమఖిల గుణజ్ఞం సద్గుణైకాధివాసం శమదమ పరినిష్టం సత్వనిష్టం వరిష్టం సకల సుజనశిష్టం నిత్య నిర్ధూతకష్టం హయముఖపదనిష్టం మాం భజంతు ప్రపన్నాః. పూజ్యాయ రాఘవేంద్రాయ సత్యధర్మరతాయ చ భజతాం కల్పవృక్షాయ నమతాం కామధేనవే. నీలాకరాక్షిత అనంతలీలా గోపాలపాలితాన్ విద్యాపయోనిధీన్ వందే బ్రహ్మ విద్యా గురున్ మమ. బ్రహ్మచర్య హరిప్రీతి సువిద్యా వాదశాలిన ఇష్టదాన్ కష్టహర్తృన్న విద్యామాన్యాన్ మునీన్ నుమ. వాదిరాజపదద్వంద్వ వారిజా సక్తమానసాన్ విశ్వప్రియ గురూన్ వందే మందోహం దేవి శుద్ధయ. సత్యం సత్యం పునఃసత్యం విష్ణుతీర్థప్రసాదతః సర్వే కామాః భవంత్యేవా శపథో బింబసన్నిధౌ. చింతామణిం సభక్తానాం కల్పవృక్షం చ కామదం స్వామినం త్వాం రఘుప్రేమతీర్థం వందేహ్యభీష్టదం. అజ్ఞానతిమిరచ్ఛేదం బుద్ధిసంపత్ప్రదాయకం విజ్ఞానవిమలం శాంతం విజయఖ్యగురుం భజే. గోపప్రకరసంకాశం గోపాలార్చనతత్పరం గోదేవవంద్యపాదాబ్జం గోపాలఖ్యగురుం భజే. జలజ్యేష్టనిభాకారం జగదీశపదాశ్రయం జగతీతలవిఖ్యాతం జగన్నాథగురుం భజే. శ్రీగురుభ్యో నమః. హరి ఓం. ಇವತ್ತಿನ ದಿನ ವಿಶೇಷವಾದ ಜಗನ್ನಾಥದಾಸರ ಆರಾಧನಾ ಮಹೋತ್ಸವ. ನಮಗೆ ಯಾವುದೇ ವಿಚಾರ ಬೇಕಾಗಿದ್ದರೂ, ಸಾಧನೆಗೆ ಬೇಕಾದ ವಿಚಾರ, ಅದನ್ನು ನಾವು ಹುಡುಕಬೇಕಾಗಿದ್ದು ನಮಗಿಂತ ಹಿರಿಯರಾಗಿರತಕ್ಕಂಥ ಜ್ಞಾನಿಗಳ ಚರಿತ್ರೆ. ಅವರು ಹೇಗೆ ಸಾಧನೆ ಮಾಡಿದರು, ಯಾವ ರೀತಿಯಾದ ಅನುಸಂಧಾನ ಮಾಡಿದರು, ನಮ್ಮಂತೇನೆ ಅವರು ಬಂದರು, ನಮ್ಮಂತೆ ಬಂದರು, ನಮ್ಮಂತೇನೆ ಅವರಿಗೂ ಕಷ್ಟಗಳಿತ್ತು, ನಮ್ಮಂತೇನೆ ಅವರಿಗೂ ಸುತ್ತು ಪರಿವಾರ ಇತ್ತು, ಎಲ್ಲವೂ ಇತ್ತು. ಆದರೆ ಎಲ್ಲದಕ್ಕಿಂತ ವಿಲಕ್ಷಣರಾಗಿ ಅವರು ಸಾಧನೆ ಮಾಡಿಕೊಂಡು ಹೋಗಲಿಕ್ಕೆ ಏನು ಕಾರಣ, ನಾವು ಹೀಗೇ ಇರಲಿಕ್ಕೆ ಏನು ಕಾರಣ, ಇಷ್ಟೇ ವ್ಯತ್ಯಾಸ. ಮರುವು ನೆನಪು, ಬಂದದ್ಯಾಕೆ ಎಂಬ ನೆನಪು ಸದಾ ಇದ್ದರೆ, ಅದು ಕಾಡುತ್ತಾ ಇದ್ದರೆ ನಮ್ಮಲ್ಲಿ ಈ ಕಾಟ ಅಂತಿರುತ್ತೆ, ಮನಸ್ಸಿನಲ್ಲಿ ಆಲೋಚನೆಗಳ ಕಾಟ. ಎಲ್ಲರಿಗೂ ಇರುತ್ತೆ ಅವರವರದ್ದ ಆಲೋಚನೆಗಳು. ಅಂದರೆ ಚಿಕ್ಕ ಹುಡುಗರಿದ್ದಾಗ ಆಟದ ಸಾಮಾನಿನ ಕಾಟ, ಆ ಈ ಸಾಮಾನು ನೋಡುತ್ತಾರೆ, ಅದು ನೋಡಿದ ಮೇಲೆ ಇದೊಂದು ಚೆನ್ನಾಗಿರುತ್ತೆ, ಆ ಪಕ್ಕ ಮನೆಯಲ್ಲಿ ಅವರು ಆಟ ಆಡ್ತಾ ಇದ್ದಾರೆ, ಆ ಸಾಮಾನು ಚೆನ್ನಾಗಿರುತ್ತೆ ಅಂತ ಅದೇ ತಲೆಯಲ್ಲಿ ಓಡ್ತಾ ಇರುತ್ತೆ. ಹೌದಾ? ತಲೆ ಅಂತೂ ಆಕ್ಯುಪೈ ಆಗೇ ಇರುತ್ತೆ, ಯಾವುದೋ ಒಂದರಿಂದ ಆಕ್ಯುಪೈ ಆಗಿರುತ್ತೆ. ನಂತರ ಓದೋ ಕಾಲಕ್ಕೆ ಆ ಸಬ್ಜೆಕ್ಟು, ಈ ಸಬ್ಜೆಕ್ಟು, ಆ ಫ್ರೆಂಡು, ಇದು ಅದು ಇದು ಇದೇ ಕೂತಿರುತ್ತೆ. ಇನ್ನು ಉದ್ಯೋಗ ಬಂದ ಕಾಲಕ್ಕೆ ಆ ವಾತ, ಒಟ್ಟಾರೆ ಅನುಗಾಲವು ಚಿಂತೆ. ಆವಾಗ ಹೇಳ್ತಾರೆ, ಶಾಸ್ತ್ರ ಹೇಳುತ್ತೆ, ಈ ಮನಸ್ಸಿಗೆ ಸದಾ ಆಲೋಚನೆ ಮಾಡುವುದು ಎಂಬುದು ಬಿಡಲ್ಲ, ಅದರ ಸ್ವಭಾವವೇ ಅದು. ಅದನ್ನು ಬಿಡೋಂಗೆ ಮಾಡಬೇಡಿ, ಅದರ ನ್ಯಾಚುರಲ್ ಸ್ವಭಾವ ಅದು. ಡೈವರ್ಟ್ ಮಾಡಿದರೆ ಆಯಿತು. ಆ ಮನಸ್ಸಿಗೆ ಆಲೋಚನೆ ಇದೆಯಲ್ಲ, ನಿಮಗೆ ಬೇಕಾದ ವಿಷಯ ಇದೆ ಅದರ ಕುರಿತೇ ಆಲೋಚನೆ ಮಾಡ್ತಾ ಬರ್ತಾ ಇರುತ್ತೆ, ಅದರದ್ದೇನು ಫಾಲ್ಟ್ ಇಲ್ಲ. ನಾವು ಯಾವ ಸಬ್ಜೆಕ್ಟ್ ಇಟ್ಟರೆ ಅದರ ಕುರಿತು ಆಲೋಚನೆ ಮಾಡುತ್ತೆ. ಅದಕ್ಕೆ ನಮಗೆ ಬೇಕಾದವ ದೇವರು, ಬೇಕಾದದ್ದು ನಮ್ಮ ಸಾಧನೆ, ಬೇಕಾಗಿದ್ದು ಏನು ಎಂಬುದು ನಮ್ಮ ತಲೆಗೆ ಬಂದರೆ ಅದರ ಕುರಿತು ತಲೆಯಲ್ಲಿ ಚೆನ್ನಾಗಿ ಮನಸ್ಸಿಗೆ ಬಂದು ಬಿಟ್ಟರೆ ಆವಾಗ ಮನಸ್ಸು ಅದರ ಕುರಿತೆ ಆಲೋಚನೆ ಮಾಡಲಿಕ್ಕೆ ಶುರು ಆಗುತ್ತೆ. ಅದನ್ನೇ ನಾವು ಗುಂಗು ಅಂತ ಕರೀ, ಅದೇ ಗುಂಗಲ್ಲಿರ್ತಾರೆ ಅಂತ. ಆ ಥರ ಇರಲಿಕ್ಕೆ ಸಾಧ್ಯ ಆಗುತ್ತೆ. ಆ ಥರ ಇದ್ದವರೇ ಅವರೆಲ್ಲ ಜಗನ್ನಾಥದಾಸರು. ಪ್ರತಿಯೊಬ್ಬರೂ ಅವರು ತಮ್ಮ ಜೀವನದ ಗುರಿಯನ್ನು ಪರ್ಪಸ್ ತಿಳ್ಕೊಂಡಿದ್ರು. ಆ ಪರ್ಪಸ್ಸಿಗೆ ವಿಶೇಷವಾಗಿ ಅವರ ತಲೆಯಲ್ಲಿ ಅಲಾರಾಂ ಹೊಡಿತಾ ಇತ್ತು 24 ತಾಸು. ಅಯ್ಯೋ, ನಾ ಬಂದದಿದ್ದಕ್ಕೆ ಮಾಡ್ತಾ ಇಲ್ಲ, ಏನೋ ಮಾಡ್ತಾ ಇದ್ದೀನಿ ಅಂತ ತಲೆಯಲ್ಲಿ ಕೊರೆತ ಸದಾ ಕೊರೆಯುತ್ತಾ ಇತ್ತು. ಅದಕ್ಕೆ ಅವರು ಅದರ ಕಡೆಯೇ ಹೋಗ್ತಾ ಇದ್ರು. ಅದಕ್ಕೆ ಅರಣ್ಯಕಾಚಾರ್ಯ ಹೇಳ್ತಾರೆ, ಆ ರೀತಿಯಾದ ತಲೆಯಲ್ಲಿ ಆಲೋಚನೆ, ಅಯ್ಯೋ ಇದು ಆಗಿಲ್ಲ ಅಂತ ನಮ್ಮ ಸಾಧನೆ ಕುರಿತು ಆಲೋಚನೆ ಕೊಡೋದೇ ವಿಶೇಷವಾಗಿ ರುದ್ರದೇವರಂತೆ. ಅವರ ಅನುಗ್ರಹ ಇದ್ದರೆ ಹೊರತು ನಮಗೆ ಸಾಧನೆ ಕುರಿತು ಆಲೋಚನೆಯೇ ಬರಲ್ಲ, ಡೈವರ್ಟಾಗಿ ಬೇರೆ ಬೇಡದ್ದೆಲ್ಲ ಬರ್ತಾ ಇರುತ್ತೆ ಅಂತ. ರುದ್ರದೇವರ ಪರಮಾನುಗ್ರಹ ಪಡೆದಿರತಕ್ಕಂಥ ವ್ಯಕ್ತಿ ಅಂದರೆ ನಮ್ಮ ಜಗನ್ನಾಥದಾಸರು. ಅವರ ಕಥಾ ನೋಡಿದಾಗ ಎಲ್ಲರಂತೆ ಅವರು ಹುಟ್ಟಿ ಬಂದರು ಜ್ಞಾನಿಗಳವರು. ಪ್ರಹ್ಲಾದರಾದರ ತಮ್ಮಂದರು. ವಾಯುದೇವರ ವಿಶೇಷವಾಗಿರತಕ್ಕಂಥ ಆವೇಶ, 4 ಜನ ತಮ್ಮಂದರಲ್ಲಿ, ವಿಶೇ ಅಣ್ಣ ತಮ್ಮಂದರಲ್ಲಿ ವಾಯುದೇವರ 4 ರೂಪಗಳು ನಿಂತಿವೆ. ಅದರಲ್ಲಿ ಪ್ರಹ್ಲಾದರಾದರಲ್ಲಿ ಪ್ರಾಣನಾಮಕ ವಾಯುದೇವರ ಆವೇಶ. ಅದಕ್ಕೆ ಅಂಥ ಕಾರ್ಯಗಳಾಗಿವೆ. ರಾಘವೇಂದ್ರ ಸ್ವಾಮಿಗಳು, ವ್ಯಾಸರಾಜರು, ಪ್ರಹ್ಲಾದರಾಜರಾಗಿದ್ದಾಗ ಅಂಥ ರೀತಿಯಲ್ಲಿ ಭಗವಂತನ ಭಕ್ತಿ, ಅಂಥ ವಿಶೇಷವಾದ ವೈರಾಗ್ಯ ಇವೆಲ್ಲ ಬರಲಿಕ್ಕೆ ಅವರ ಸ್ವರೂಪ ಯೋಗ್ಯತೆ ಮತ್ತು ವಾಯುದೇವರ ಪರಮಾನುಗ್ರಹ ಕಾರಣ. ಹಾಗೆ ಜಗನ್ನಾಥದಾಸರಲ್ಲೂ ಕೂಡ ಅದ್ಭುತವಾಗಿರತಕ್ಕಂಥ ಆ ಭಗವಂತನ ಸನ್ನಿಧಾನ. ಇವತ್ತು ಜಗತ್ತಿನಲ್ಲಿ ಗಂಡಸರಾಗಲಿ ಹೆಂಗಸರಾಗಲಿ, ಅದು ಪಂಡಿತರಾಗಲಿ ಪಾಮರರಾಗಲಿ, ದೊಡ್ಡ ಸಬ್ಜೆಕ್ಟ್ ಯಾವುದು ಇವಾಗ? PhD ಮೊದಲುಕೊಂಡು ಏನು ಎಲ್ಲ ಮಾಡುವಂಥದಕ್ಕೆ ಸಬ್ಜೆಕ್ಟ್ ಯಾವುದು ಅಂದರೆ ಹರಿಕಥಾಮೃತಸಾರ. ಹರಿಕಥಾಮೃತಸಾರದಲ್ಲೇ ಇವಾಗ ಎಲ್ಲ ಪ್ರವಚನಗಳು, ಇಡೀ ಜಗತ್ತಿಗೆ ಆಧಾರ ಆಗಿದೆ ಅದು. ಅಂಥ ಹರಿಕಥಾಮೃತಸಾರ ಹಿಂದೇನೂ ಆಧಾರ ಆಗಿತ್ತು, ಇವಾಗ ಇವರ ಗುಂಗು ಬೇರೆ ಇದೆ. ಜಮಖಂಡಿ ಆಚಾರ್ಯರಂಥ ಮಹಾನುಭಾವರು ವಿಶೇಷವಾಗಿ ಸದಾ ಪಾರಾಯಣ ಮಾಡಿದ ಗ್ರಂಥ. ತಲೆಬಾಗಿ ಅವರು ವ್ಯಾಖ್ಯಾನ ಬರೆಯುವಾಗ ಜಗನ್ನಾಥ ದಾಸಾರಿಯಾಹ ಅಂತಲೇ ಅವರು ಅಂದರೆ ವಿಶೇಷವಾಗಿ ತಲೆಬಾಗಿ ನಮಸ್ಕಾರ ಮಾಡುತ್ತಾರೆ. ಅಂಥ ವ್ಯಕ್ತಿತ್ವ ನಮ್ಮ ಜಗನ್ನಾಥದಾಸರದ್ದು. ಅವರು ವಿಶೇಷವಾಗಿರತಕ್ಕಂಥ ನರಸಿಂಹದಾಸರ ಮಕ್ಕಳು. ನರಸಿಂಹದಾಸರು ಯಾರು ಅಂತ ಹೇಳಿದರೆ ವಿಜಯದಾಸರ ಶಿಷ್ಯರಾಗಿರತಕ್ಕಂಥ ವೇಣುಗೋಪಾಲದಾಸರು. ವೇಣುಗೋಪಾಲದಾಸರ ಶಿಷ್ಯರೇ ನರಸಿಂಹದಾಸರು. ನರಸಿಂಹದಾಸರ ಮಕ್ಕಳೇ ನಮ್ಮ ಜಗನ್ನಾಥದಾಸರು. ಅವರಿಗೆ ವಿಶೇಷವಾಗಿ ಗುರುಗಳ ಅನುಗ್ರಹ ಮಾಡಿ ಕೊಟ್ಟಿರತಕ್ಕಂಥ ನೃಸಿಂಹ ಪ್ರತಿಮಾ, ನೃಸಿಂಹ ಸಾಲಗ್ರಾಮ ಜಗನ್ನಾಥದಾಸರ ಹತ್ರ ಇದೆ. ಅವರ ತಂದೆಯವರಿಂದ ಬಂದಿರತಕ್ಕಂಥದ್ದಿದೆ. ಅವರಿಗೂ ದಾಸದೀಕ್ಷೆ ಆಗಿತ್ತು ಅವರ ತಂದೆಯವರಿಗೂ. ಇವರಂತೂ ಅಧ್ಯಯನ ಮಾಡಿ ಬಂದರು, ಆದರೆ ಪ್ರಾರಬ್ಧ ಕರ್ಮ ಯಾರಿಗೂ ಬಿಡಲ್ಲ. ಪ್ರಾರಬ್ಧ ಕರ್ಮ ಅಂತ ಕೂತಿರುತ್ತಲ್ಲ, ಇವರೇನು ಸಾಮಾನ್ಯರಲ್ಲ. ಹಿಂದಿನ ಜನ್ಮಗಳಲ್ಲೇ ಭಗವಂತನ ದರ್ಶನ ಮಾಡಿ ಬಂದವರು. ಆದರೆ ಈ ಜನ್ಮದಲ್ಲಿ ಬಂದಾಗ ಚೂರು ಅಹಂಕಾರದ ಪೊರೆ ಕೂತಿತ್ತು. ಹಿಂದಿನ ಪುಣ್ಯಕ್ಕೆ ತಕ್ಕಂತೆ ವರದೇಂದ್ರರ ಹತ್ರ ಅಧ್ಯಯನ ಮಾಡಿದರು, ಪ್ರಚಂಡ ಅಧ್ಯಯನ ಮಾಡಿದರು. ಬುದ್ಧಿ ಒಂಥ ತೀಕ್ಷ್ಣ ಬುದ್ಧಿ, ಹರಿಕಥಾಮೃತಸಾರ ನೋಡಿ ಗೊತ್ತಾಗುತ್ತೆ. ಎಲ್ಲೆಲ್ಲಿ ರೆಫರೆನ್ಸ್ ಎಲ್ಲ ಕೊಡ್ತಾರೆ, ಇಡೀ ಶಾಸ್ತ್ರವೆಲ್ಲ ಏಕತ್ರ ತಂದು ಬಿಡುತ್ತಾರೆ. ಆ ದೃಷ್ಟಾಂತಗಳು ಕೊಡ್ತಾರೆ, ಎಕ್ಸಾಂಪಲ್ಸ್ ಕೊಟ್ಟರೆ ಮನಮುಟ್ಟುವಂತೆ ಕೊಡ್ತಾರೆ. ಆ ರೀತಿಯಾಗಿದ್ದರೂ ಅವರಲ್ಲಿ ಅಹಂಕಾರದ ಪೊರೆ ಬಂದಿತ್ತು. ಅದನ್ನು ಸರಿಸಿದವರೇ, ಅವರಿಗಾಗಿ ಬಂದು ಅವರನ್ನು ಉದ್ಧಾರ ಮಾಡಿರ್ತಕ್ಕಂಥವರೇ ಗೋಪಾಲದಾಸರ ಸಹಿತರಾದ ವಿಜಯದಾಸರು. ವಿಜಯದಾಸರಂತೂ ಏನು ಅಧ್ಯಯನ ಮಾಡಿದ್ದಿಲ್ಲ, ಗೋಪಾಲದಾಸರು ಏನೂ ಅಧ್ಯಯನ ಮಾಡಿಲ್ಲ. ಇವರೆಲ್ಲ ತುಂಬ ಅಧ್ಯಯನ ಮಾಡಿದವರು, ಆದ್ದರಿಂದ ಕೂಸಿ ಮಗ ದಾಸ ಅಂತ ಅವರ ಮೇಲೆ ಅಷ್ಟೇ ಕಟಾಕ್ಷ. ಊಟಕ್ಕೆ ಕರೆದಾಗ ಬರಬೇಕು ಬ್ರಾಹ್ಮಣರು ಅಂತ. ಯದ್ಯಪಿ ವಿಜಯದಾಸರು ಇವ್ರನ್ನ ಕರಿಬೇಕಾಗಿಲ್ಲ, ಅವರ ಹಂತಕ್ಕೆ ಇವರು ಬಹಳ ಸಣ್ಣವರು. ವಿಜಯದಾಸರ ಹಂತಕ್ಕೆ ಆ ಜನ್ಮದಲ್ಲಿ ದೇವರನ್ನು ಕಂಡು ಅದ್ಭುತ ಬ್ರಹ್ಮದೇವರ ಆವೇಶ ಸದಾ ಅವರಲ್ಲಿ, ವಿಜಯದಾಸರಲ್ಲಿ. ಭೃಗು ಮಹರ್ಷಿಗಳಲ್ಲಿ ಬ್ರಹ್ಮದೇವರ ಆವೇಶ ಇರೋದರಿಂದ ಅವರು ಸೃಷ್ಟಿ ಪ್ರಕರಣ ಸುಳಾದಿಗಳು ಅದ್ಭುತವಾಗಿ ಬರೀತಾರೆ ವಿಜಯದಾಸರು. ಅಂಥ ರೀತಿಯಲ್ಲಿ ಸೃಷ್ಟಿ ಪ್ರಕರಣ ಸುಳಾದಿಗಳು ಬರೀಬೇಕು ಅಂದರೆ ಸೃಷ್ಟಿ ರಹಸ್ಯ ಹೇಗೆ ಗೊತ್ತಾಯಿತು ಅಂದರೆ ಬ್ರಹ್ಮದೇವರ ಆವೇಶ. ಅಂಥ ಮಹಾನುಭಾವರು ಅಂದರೆ ಎಷ್ಟು ದೊಡ್ಡವರು, ಇವರು ಎಷ್ಟು ಚಿಕ್ಕವರು ಅಂತ ನಮ್ಗೆ ಗೊತ್ತಾಗಬೇಕಲ್ಲ. ಜಗನ್ನಾಥದಾಸರು ನಮಗೆ ಭಾಳ ದೊಡ್ಡವರು. ವಿಜಯದಾಸರಿಗೆ, ಗೋಪಾಲದಾಸರಿಗೆ, ಜಗನ್ನಾಥದಾಸರು ಎಷ್ಟು ಚಿಕ್ಕವರು? ಅದಕ್ಕೆ ಗೋಪಾಲ ಮುಂದೆ ಗೊತ್ತಾಗುತ್ತೆ ಹೇಳ್ತಾರೆ. ಅವಾಗ ಊಟಕ್ಕೆ ಬರಬೇಕು ಅಂತ ಹೇಳಿದಾಗ ಮುಂಚಿನ ದಿವಸ ಅಂದರೆ ಅಲ್ಲಿ ಅದೇ ಊರಿಗೆ ಹೋಗಿರ್ತಾರೆ ಕರೆದಿದ್ರೆ. ಎಲ್ಲೆಲ್ಲಿ ಹೋಗ್ತಾರೆ ವಿಜಯದಾಸರು, ಅವ್ರಿಗೊಂದು ಅಭ್ಯಾಸ, ಆ ಊರಲ್ಲಿರುವ ಬ್ರಾಹ್ಮಣರೆಲ್ಲ ಊಟಕ್ಕೆ ಕರೆಯೋದು, ಅವರೆಲ್ಲರೂ ಊಟಕ್ಕೆ ಕೊಡಿಸಿ ತಾವು ಕೊಡಬೇಕು, ಅದೊಂದು ವಿಶೇಷ ಅಭ್ಯಾಸ ಅವ್ರದ್ದು. ಆ ರೀತಿಯಾಗಿ ಕರೆದಾಗ ಬರ್ತೀವಿ ಅಂತ ಹೇಳಿದರು. ದಾಕ್ಷಿಣ್ಯ ಊರಿನವರೆಲ್ಲ ಸೇರ್ಕೊಂಡು ಕರೆದರು, ಅದಕ್ಕಾಗಿ ಬರ್ತೀವಿ ಅಂದವರಿಗೆ ಮತ್ತು ಮಾರನೇ ದಿನ ಸರಿಯಾದ ಹೊತ್ತಿಗೆ ಏನೋ ಒಂದು ಹೇಳಿದರೆ ಆಗಿ, ಇದೊಂದು ಇರುತ್ತೆ ನಮ್ಮಲ್ಲಿ, ಆ ಹೊತ್ತಿಗೆ ಸರಿ ಎಂಬುದು ಆ ಸಮಯದ ಹೊತ್ತಿಗೆ ಏನೋ ಕಾರಣ ಹೇಳಿ ತಪ್ಪಿಸ್ಕೊಳ್ಳೋದು. ಆ ರೀತಿಯಲ್ಲಿ ಮಾರನೇ ದಿನ ಬೆಳಿಗ್ಗೆ ಬರಬೇಕು, ದಾಸರು ಕಾದಿದ್ದಾರೆ ಭೋಜನಕ್ಕೆ ಅಂತ ಹೇಳಿದರೆ, ಇಲ್ಲ ಸ್ವಲ್ಪ ನನಗೆ ತಡ ಆದರೆ ಹೊಟ್ಟೆ ನೋವು ಬರುತ್ತೆ, ಅದಕ್ಕೆ ಊಟ ಮಾಡಿಬಿಟ್ಟಿದ್ದೇನೆ ಅಂತ ತೂಗು ಮಣೆ ಮೇಲೆ ಕೂತ್ಕೊಂಡು ತೂಗುತ್ತಾ ನಿರ್ಲಕ್ಷ್ಯವಾಗಿ ಉತ್ತರ ಕೊಟ್ಟಿದ್ದು. ಈಗ ನಾವು ನಮ್ಮ ಗುರುಗಳಿಗೆ ಏನು ವಿಶೇಷವಾದ ಗೌರವ ತೋರಿಸ್ತೀವಿ, ಪ್ರೀತಿ ತೋರಿಸ್ತೀವಿ, ಏನು ಮಾಡ್ತೀವಿ, ಅವೆಲ್ಲ ಆ ಗುರುಗಳು ಮರಿಬೋದು, ಗುರುಗಳು ಮರಿಬೋದು, ಪಕ್ಕದವರು ಮರಿಬೋದು, ಮನುಷ್ಯರು, ಆದರೆ ಒಳಗಿರೋ ದೇವರು ಮರೆಯಲ್ಲ. ಅದಕ್ಕೆ ನಾವು ಗುರುಗಳಂತರ್ಯಾಮಿ ಭಗವಂತನ ದೃಷ್ಟಿಯಲ್ಲಿ ಇಟ್ಟುಕೊಂಡು ಸೇವಾ ಮಾಡಿದರೆ ಭಗವಂತ ನಮ್ಮ ಹಿಂದೆ ಬಂದುಬಿಡ್ತಾನೆ. ಹಾಗೆ ನಾವು ಮಾಡಿದ ಅಪಮಾನ ಆಗಲಿ, ನಾವು ಮಾಡುವ ಏನು ಅವರಿಗೆ ಏನು ತೊಂದರೆಗಳಾಗಲಿ, ಏನೇ ಆಗಲಿ, ಗುರುಗಳು ಮರೆತು ಬಿಡ್ತಾರೆ, ಅಯ್ಯೋ ಅಂತ ಹೊರಟೋಗ್ತಿರ್ತಾರೆ. ದೇವರು ಮರೆಯಲ್ಲ, ದೇವರು ಮರೆಯಲ್ಲ, ಏಟು ಕೊಡ್ತಾನೆ. ಹಾಗೆ ಇಂದ್ರ ದೇವರನ್ನು ನೋಡಿ ಒಂದು ಸಲ ಯಾರು ಅಶ್ವಿನಿ ದೇವತೆ ಕೊಡ್ತಾರೆ, ಚೂರು ಹೇಳನ ಮಾಡ್ತಾರೆ. ಅದಕ್ಕೆ ಇಂದ್ರ ದೇವರು ಏನೋ ಅಂತಾರೆ ಮತ್ತು ಅವರು ಕ್ಷಮ ಕೇಳ್ತಾರೆ, ಅವರು ಸರಿ ಮರ್ತೋಗ್ತಾರೆ, ಅವರು ಇಂದ್ರದೇವರು ಹಿಡಿಸ್ಕೊಳ್ಳೋದಿಲ್ಲ. ಆದರೆ ದೊಡ್ಡವರಿಗೆ ಚೂರು ಹೇಳನ ಮಾಡಿದ್ದಕ್ಕೆ ಅವರು ವಿವಿಧ ಮೈಂದರಾಗಿ ಹುಟ್ಟುತ್ತಾರೆ. ಕಪಿಗಳಾಗಿ ಹುಟ್ಟಿದಾಗ ರಾಮದೇವರು ಸೇವಾ ಮಾಡಿದರೂ ಕೂಡ ನಂತರ ಅವರಿಗೆ ಅಸುರಾವೇಶ ಆಗಿ ಕೃಷ್ಣನ ವಿರೋಧಿಗಳಾಗಿ, ದೇವರಿಗೆ ವಿರೋಧಿಗಳಾಗಿ, ದೇವರ ವಿರೋಧಿಗಳು ಯಾರಿರ್ತಾರೋ ಅವರು ಗುಂಪಲ್ಲಿ ಸೇರಿ ಕೃಷ್ಣನಿಗೆ ಕಾಟ ಕೊಡ್ಲಿಕ್ಕೆ ಬರ್ತಾರೆ. ಕೊನೆಗೆ ಬಲರಾಮ ದೇವರಿಂದ ಸಾವು ಬರುತ್ತೆ ವಿವಿಧನಿಗೆ. ಈ ಥರ ಆಗಿಬಿಡುತ್ತೆ. ಅದಕ್ಕೆ ಆಚಾರ ತಾತ್ಪರ್ಯ ಹೇಳ್ತಾರೆ, ಈ ಥರ ಆಗಲಿಕ್ಕೆ ಕಾರಣ ಏನು ದೇವತೆಗಳಿಗೆ ಅಂತ ಹೇಳಿದರೆ, ಇಲ್ಲ, ಆ ದೊಡ್ಡವರಿಗೆ ಮಾಡಿದಂಥ ಅಪಮಾನ. ದೊಡ್ಡವರು ಮನಸ್ಸು ಸಂತೋಷಪಟ್ಟರೆ ಸಾಕು, ಎಲ್ಲ ಅನುಗ್ರಹ ಆಗಿಬಿಡುತ್ತೆ. ದೊಡ್ಡವರು ನೊಂದುಕೊಂಡ್ರೆ ಸಾಕು, ಇದನ್ನು ಶಾಪ ಅಂತ ಒಂದು ಹಿಡಿ ನೀರು ತಲೆ ಮೇಲೆ ಹಾಕಿ ಶಾಪ ಕೊಟ್ಟು ಏನು ಮಾಡಬೇಕಾಗಿಲ್ಲ. ಮನಸ್ಸು ನೊಂದುಕೊಂಡರೆ ತನಾಗೆ ಇಡೀ ಭಾಗವತ ಎಲ್ಲ ಅದೇ ತೋರಿಸ್ತಾ ಬರುತ್ತೆ. ಅದು ಇಂದ್ರದೇವರಿಗಾದರೂ ತಪ್ಪಿದ್ದಲ್ಲ. ಬೃಹಸ್ಪತ್ಯಾಚಾರ್ಯರು ಬರುವಾಗ ಎದ್ದಿಲ್ಲ, ಚೂರು ಅಗೌರವ ತೋರಿದರು, ಮನಸ್ಸಲ್ಲಿ ಅಗೌರವ ತೋರಿದರು, ಅದಕ್ಕೆ ಇಡೀ ಸಂಪತ್ತೆಲ್ಲ ಕೊಚ್ಚಿಕೊಂಡು ಹೋಯಿತು, ಮತ್ತು ಗುರುಗಳ ಕಾಲು ಹಿಡಿದು ಅನುಗ್ರಹ ಆಯ್ತಾ, ಎಲ್ಲ ತಾನಾಗಿ ಬಂತು. ಅದಕ್ಕೆ ಭಗವಂತ ಯಾರು ನಮಗೆ ಗುರುಸ್ಥಾನದಲ್ಲಿ ಕೊಟ್ಟಿರ್ತಾನೋ ಯಾರನ್ನು, ಅಲ್ಲಿ ನಾವು ಭಗವಂತನನ್ನು ವಿಶೇಷ ಉಪಾಸನೆ ಮಾಡಬೇಕು ಎಂಬುದು ನಮ್ಮ ಸಾಧನೆಯ ಪ್ರಧಾನ ಗುರಿ. ಅದನ್ನು ಜಗನ್ನಾಥದಾಸರು ಅವರು ತಿರಸ್ಕಾರ ಮಾಡಿದ್ದಕ್ಕೆ ವಿಜಯದಾಸರು ಏನು ಅಂದುಕೊಂಡಿಲ್ಲ. ಬಂದು ಹೇಳಿದರು, ಇಲ್ಲ ಬರಲಿಕ್ಕಾಗಲ್ಲ ಅಂತ. ನಕ್ಕೂ ಸುಮ್ಮನೆ ಇದ್ರು, ಸರ್ ಆಯಿತು ಊಟ ಕೊಡೋಣಪ್ಪ ಆಯಿತು. ಗೋಪಾಲದಾಸರಿಗೆ ಸಿಟ್ಟು ಬಂತು, ಎಲ್ಲ ಗುರುಗಳಿಗೆ ಹೀಗೆ ತಿರಸ್ಕಾರ ಮಾಡ್ತಾರಾ ಇವರು ಅಂಥೇಳಿ. ಹೊಟ್ಟೆ ನೋವಾ? ಹೌದಾ, ಸರಿ ಆಯಿತು ಅಂತ, ಹಾಗೇ ಆಗಲಿ ಅಂದರು. ಒಂದು ಮಾತು ಅಂದ ಕೂಡಲೇ ತಕ್ಷಣ ಇಲ್ಲಿ ಇವರು ಊಟ ಆಗ್ತಾ ಇದೆ, ಆ ವ್ಯಕ್ತಿಗೆ ಹೊಟ್ಟೆ ನೋವು ಅಂದರೆ ಈ ಹುಳ ಇರುತ್ತೆ, ಚಿಕ್ಕ ಹುಳ ಉದ್ದಕ್ಕೆ ಹೋಗ್ತಾ ಇರುತ್ತೆ, ಈಗ ಮುಟ್ಟಿದರೆ ರೌಂಡ್ ಸರ್ಕಲ್ ಸುತ್ಕೊಂಡ್ಬಿಡುತ್ತೆ, ಆ ಥರ ಹೊಟ್ಟೆ ಹಿಡ್ಕೊಂಡು ಸುತ್ತಕೋಬೇಕು ಮನುಷ್ಯ. ನರಳಿ ನರಳಿ ಒದ್ದಾಡತಾ ಇದ್ದಾರೆ. ಎಲ್ಲ ಔಷಧ ಉಪಚಾರ ಎಲ್ಲ ಮುಗೀತು, ಇನ್ನು ಸೇವಾ ಸೂತ್ರ ಶುರುವಾಯಿತು. ತಿರುಪತಿ ಘಟಿಕಾಚಲ ಎಲ್ಲ ಒಬ್ಬರೂ ಮಾತಾಡಿಸಿಲ್ಲ. ಅದಕ್ಕೆ ಹೇಳ್ತಾರೆ, ಹರವೃಷ್ಟೇ ಗುರುಸ್ತ್ರಾತ ಗುರುವೃಷ್ಟೆ ನಕಶ್ಚನ. ದೇವರು ಸಿಟ್ಟಾದರೆ ಗುರುಗಳು ಹಿಂದೆ ಇರ್ತಾರದೆ, ಈ ಬಾಪ ಕರ್ಕೊಂಡು ಹೋಗ್ತೀನಂತ. ಆದರೆ ಗುರುಗಳೇ ಸಿಟ್ಟಾದ್ರ ದೇವರು ಮುಖ ನೋಡಲ್ಲ. ಶ್ರೀನಿವಾಸ ಮಾತಾಡಿಸಿಲ್ಲ, ಪ್ರಾಣದೇವರು ಮಾತಾಡಿಸಿಲ್ಲ, ಕೊನೆಗೆ ರಾಯರ ಹತ್ರ ಬಂದರೆ ರಾಯರು ಮಾತಾಡಿಸಲಿಲ್ಲ, ಸುಮ್ಮನೆ ಇದ್ರು. ಕೊನೆಗೆ ಇವರು ಪ್ರಾಣತ್ಯಾಗ ಮಾಡ್ತೇನೆ, ತಡ್ಕೊಳ್ಳಿಕ್ಕಾಗ್ತಾ ಇಲ್ಲ, ಬದುಕಲಿಕ್ಕಾಗಲ್ಲ ಅಂದಾಗ ಆವಾಗ ರಾಯರು ತಮ್ಮ ಹೇಳಬೇಕು ಅಂತ ಅಂದರೆ, ಯದ್ಯಪಿ ದೊಡ್ಡವರು ದೇವತೆಗಳು ಇರ್ತಾರಲ್ವ, ಅವರಿಗೆ ನಮ್ಮ ಜೊತೆ ಮಾತಾಡಲಿಕ್ಕೆ ಪರ್ಮಿಷನ್ ಇರಲ್ಲ. ನಾವಂದ್ಕೊಂತೀವಿ ಯಾಕೋ ಇವ್ರು ಕಾಣಿಸಲ್ಲ ನಮ್ಮ ಸರ್ ಮಾತಾಡಲ್ಲ ಅಂತ. ಅವ್ರಿಗೆಲ್ಲ ರಿಸ್ಟ್ರಿಕ್ಷನ್ಸ್ ಇರುತ್ತೆ, ದೇವರೇ ರಿಸ್ಟ್ರಿಕ್ಷನ್ ಹಾಕಿರ್ತಾರೆ, ನೀವೆಲ್ಲ ಮನುಷ್ಯರು ಸರಿ ಮಾತಾಡಬಾರ್ದು, ಹೀಗೆ ಹೀಗೆ ಅಂತೆಲ್ಲ ಇರುತ್ತೆ. ಅವರು ನಮ್ಮ ಸರಿ ಮಾತಾಡಬೇಕಾದ್ರೆ ಪರ್ಮಿಷನ್ ತೊಗೊಂಡು ಮಾತಾಡಬೇಕು. ಅದಕ್ಕೆ ರಾಯರು ಭಗವಂತನ ಪ್ರಾರ್ಥನೆ ಮಾಡಿ ಅವರಿಗೆ ದರ್ಶನ ಕೊಟ್ಟು ಹೇಳ್ತಾರೆ, ಅಪ್ಪ ತಮ್ಮ ಕರೆಯೋದೇ ತಮ್ಮ ಅಂತ ಕರೀತಾರೆ. ಏ ತಮ್ಮ, ದೊಡ್ಡವರ ದ್ರೋಹ ಮಾಡಿದ್ಯೋ, ಅವ್ರ ಕಾಲು ಹಿಡಿ ಹೋಗು. ಯದ್ಯಪಿ ಇವರೇನು ಓದಿಲ್ಲ, ಇವರೆಲ್ಲ ಓದಿದ್ದಾರೆ, ಸುಧಾದಿ ಗ್ರಂಥಗಳು ಓದಿದ್ದಾರೆ. ಆವಾಗ ಅವ್ರ ಹತ್ರ ಕಾಲು ಹಿಡಿದಾಗ ವಿಜಯದಾಸರು ಹೇಳ್ತಾರೆ, ಅವ್ರು ಎಷ್ಟು ಕರುಣಾಳುಗಳು ಅಂದರೆ, ವಿಜಯದಾಸರು ಬಂದ ಕೂಡಲೇ ಹಾಂ ಹೀಗೆ ಮಾಡಿದ್ಯಲ್ಲ, ಹಾಗಲ್ಲ ಹೀಗಲ್ಲ ಅಂತ ಇದು ಯಾವುದೂ ಇಲ್ಲ. ಬಂದವರು ಪಶ್ಚಾತ್ತಾಪದಿಂದ ಬಂದ ಕೂಡಲೇ ಕ್ಷಮಾ ಅಷ್ಟೆ, ಹತ್ತಿರ ಕರೆದರು, ಬಾಪ ನಿನಗಾಗಿ ಕಾದಿದ್ದಾರೆ ನಿನ್ನ ಗುರುಗಳು. ಅದೇ ಸ್ವಾಮಿ ನೀವೇ ಗುರುಗಳು ಅಂದರೆ, ಇಲ್ಲ ನಿನಗೆ ಯಾರು ಶಾಪ ಕೊಟ್ಟಿದ್ದಾರೋ ಅವರೇ ನಿನ್ನ ಗುರುಗಳು. ಯಾರು ಶಾಪ ಕೊಟ್ಟದ್ದು ಅಂದರೆ ಗೋಪಾಲದಾಸರು. ಗೋಪಾಲದಾಸರ ಹತ್ರ ಹೋಗ್ತಾರೆ. ಗೋಪಾಲದಾಸರ ಹತ್ರ ಹೋದಾಗ ನೀವು ಹೋಗಿದ್ರಲ್ಲ ಉತ್ತನವರಿಗೆ, ಹೋಗಿಲ್ವಾ? ತುಂಬ ಒಳ್ಳೆ ಜಾಗ ಅಲ್ಲಿ. ಜನಮೇಜಯರಾಯ ಪ್ರತಿಷ್ಠೆ ಮಾಡಿದ ಶ್ರೀನಿವಾಸ ದೇವರಿದ್ದಾರೆ. ಆ ದೇವರು, ದೇವರ ಮುಂಭಾಗದಲ್ಲಿ ನಾಲ್ಕು ಕಂಬ ಮಂಟಪ. ಆ ಮಂಟಪದಲ್ಲಿ ಗೋಪಾಲದಾಸರ ತಾಯಿ ಒಂದು ಕಂಬಕ್ಕೆ ಒರಗಿ ಕೊಡಬೇಕು, ಮಿಕ್ಕ ಇವು ಮೂರು ಜನ ತಮ್ಮಂದರು ಮೂರು ಕಂಬಕ್ಕೆ ಕೂತು ದೇವರ ಸಂಕೀರ್ತನ ಮಾಡಬೇಕು ನಿತ್ಯ. ಅವರು ಕೂತದ್ದು ಆ ಕಂಬಗಳು ಕೂಡ ಇದಿದೆ. ಆ ಹಿರಿಯರು ಬಂದು ಹೇಳ್ತಾರೆ, ಇದು ಅವ್ರ ತಾಯಿ ಕಂಬ, ಇವ್ರ ಕಂಬ, ಅವ್ರ ಕಂಬ ಅಂತ. ಆ ಕಂಬಕ್ಕೆ ಅವರೇ ಕೊಡಬೇಕು. ಆ ಥರ ಇತ್ತು. ಆ ರೀತಿಯಲ್ಲಿ ಅಲ್ಲಿಗೆ ಹೋಗ್ತಾರೆ ಗೋಪ. ಅಲ್ಲಿ ನೋಡಿದರೆ ಹಳ್ಳಿ, ತುಂಬ ಹಳ್ಳಿ. ಈಗಲೂ ಜಾಲಿ ಮುಳ್ಳುಗಳೆಲ್ಲ ಹಾದಿ ತುಂಬ ಇರುತ್ತೆ. ಏನಮ್ಮ ಅಡಿಗೆ? ವಿಶೇಷವಾಗಿ ಆ ಜಾಲಿ ಮುಳ್ಳುಗಳೆಲ್ಲ ಇವೆ. ಇವರು ಬಂದಾಗ ಗುಡಿಯಲ್ಲಿ ಕೂಡ ಮುಳ್ಳು ಪಾಪಚ್ಚಿ ಮುಳ್ಳು ಅಂತಿರುತ್ತೆ. ಪಾಪಚ್ಚಿ ಅಂದರೆ ಎರಡು ಮುಳ್ಳು ಹೀಗಿರುತ್ತಲ್ಲ, ಅದು ಚುಚ್ಚುತ್ತೆ. ಅದು ತೆಗಿತಾ ಇದ್ದಾರೆ ಗೋಪಾಲದಾಸರಲ್ಲಿ. ಯಾಕೆ ಅಂದರೆ ಇವರು ಬರ್ತಾರಲ್ಲ ಚುಚ್ಚಬಾರ್ದು. ಇವ್ರಿಗೆ ಗೊತ್ತಾಗಲ್ಲ, ಇವರು ನೋಡಿಲ್ಲ ಅವರನ್ನು. ಅದಕ್ಕೆ ಅವರನ್ನು ಹೋಗಿ ಕೇಳ್ತಾರೆ, ಅಲ್ಲ ಇಲ್ಲಿ ಗೋಪಾಲದಾಸರ ಮನೆಯಲ್ಲಿ ಅಂತ. ಗೋಪಾಲದಾಸರಲ್ಲಿ ಅಂತ ಕೇಳಿಲ್ಲ, ಮನೆಯಲ್ಲಿ ಅಂತ ಕೇಳಿದ್ದು, ಮನೆಯಲ್ಲಿ ಅಂತ ಹೇಳಿದರು. ಅವರು ಮನೆ ಹತ್ರ ಹೋಗ್ತಾರೆ ಗೋಪಾಲದಾಸರಲ್ಲಿ, ಅವರೇ ಗೋಪಾಲದಾಸರು. ಬಂದು ಕಾರಿಗೆ ಬಿಡ್ತಾರೆ. ನಂತರ ಅಂದರೆ ಆ ಉತ್ತರದಲ್ಲೂ ಕೂಡ ಇದೆ, ಗೋಪಾಲದಾಸರ ಮನೆಯಲ್ಲಿ ಅಂತ ಹೇಳಿದಾಗ. ಗೋಪಾಲದಾಸರು ಅಂದರೆ ಯಾರು? ನಾನಲ್ಲ, ನನ್ನೊಳಗೆ ಸ್ವಾಮಿ ಹೆಸರು ಗೋಪಾಲದಾಸರು ಅಂತ. ಅವರಿಗೆ ಆ ಸ್ವಾಮಿಯಲ್ಲಿ ಕೂತಿದ್ದಾನೆ ಅವನ ಮನೆಯಲ್ಲಿ ಅಂತ ಅವ್ರು ಹೇಳಿದ್ರು. ಅಂಥ ಅದ್ಭುತವಾದ್ದು. ನಂತರ ಬಂದು ಕಾಲಿಗೆ ಹಿಡಿತಾರೆ. ಅವಾಗ ಅವರು ವಿಶೇಷವಾಗಿ ಇವರ ಪರಿಸ್ಥಿತಿ ನೋಡುತ್ತಾರೆ. ಹೊಟ್ಟೆ ನೋವು, ಅನ್ನ ಚೂರು ಒಳಗೆ ಹೋಗ್ತಾ ಇಲ್ಲ, ಕೃಶರಾಗಿ ಬಿಟ್ಟಿದ್ದಾರೆ, ಇನ್ನೇನು ಪ್ರಾಣ ಹೋಗಬೇಕಷ್ಟೆ. ಅಂಥ ಸ್ಥಿತಿಯಲ್ಲಿ ಭಕ್ರಿ ಅಭಿಮಂತ್ರಣ ಮಾಡಿಕೊಡ್ತಾರೆ. ಎನ್ನ ಬಿಲ್ನಪ್ಪ ಕೇಳೋ, ಧನ್ವಂತ್ರಿ ದಯಮಾಡೋ. ಎಂಥ ಮಾತು! ಇವಳು ಏನೂ ಓದದೇ ಇರುವವರು, ಇವರು ಸುಧಾಮಂಗಳಗಳು ಮಾಡಿದವರು, ಅವರನ್ನು ನೋಡಿ ಸಣ್ಣವ ಅಂತ. ಅದು ಸಾಕಾಗಿಲ್ಲ, ಇವ ಕೇವಲ ಜಸ್ಟ್ ಸಣ್ಣವ. ಇವು ಅಂದರೆ ಇಷ್ಟು ಓದಿದ್ರೂ ಸಣ್ಣತನ ಹೆಂಗೆ ಬಂತು ಅಂದರೆ ದೇವರನ್ನ ನೋಡಿದ ಅನುಭವ ಇಲ್ಲ ಅಂತ. ಅಂಥ ಒಂದು ಸಾಧನೆ ಇವರದ್ದು. ನಂತರ ಅವರಿಗೆ ಅಷ್ಟೇ ಅಲ್ಲ, ಆ ರೋಗ ಪರಿಹಾರ ಮಾಡಿದ್ದು ಮಾತ್ರ ಅಲ್ಲ, 40 ವರ್ಷ ಆಯುಷ್ಯ ಕೊಟ್ಟು ಆ ರೋಗ ಪರಿಹಾರ ಮಾಡೋದು ಅಂದರೆ ಎಲ್ಲಿಗೆ ಹೋಗ್ಬೇಕದು? ಇವರು ತಗೊಂಡ್ರು, ಇವರು ಬದುಕಿದಷ್ಟು ಕಾಲ ಆ ನೋವನ್ನು ಅನುಭವಿಸಿದರು. ಆ ಅನುಭವಿಸಿದ್ದೇ ದೇವರ ಪೂಜಾ ಅಂತ ಮಾಡಿದರು. ನಮ್ಮ ಚೂರು ನೋವು ಬಂದರೆ ದೇವರನ್ನು ಬೈತಾ ಇರ್ತೀವಿ, ಹಂಗೆ ಯಾಕೆ ಕೊಟ್ಟು ಹಾಗೆ ಯಾಕೆ ಕೊಟ್ಟು ಅಂತ ಬೈತಾ ಇರ್ತೀವಿ. ಅದಕ್ಕೆ ಅವರು ತವಾಗಿ ತಗೊಂಡು ಅನುಭವಿಸಿದರು. ಅಂತರ ಮಹಾನುಭಾವರಿಗೆ ಸ್ವಾಮಿ ಅಂಕಿತ ಆಗಬೇಕು ನನಗೆ ಅಂತ ಕೇಳ್ತಾರೆ. ಅವಾಗ ಹೇಳ್ತಾರೆ, ನಿಮಗೆ ಪ್ರತ್ಯೇಕವಾದ ರೀತಿಯಲ್ಲೇ ಅಂಕಿತ ಆಗಬೇಕು ಅಂತ ಸ್ವಾಮಿ ಅನುಗ್ರಹ ಮಾಡಿದ್ದಾನೆ, ಹೋಗಿ ಎಂದಾಗ ಭಾಗಿ ವಿಶೇಷವಾಗಿ ಭೀಮರತಿಗೆ ಹೋಗ್ತಾರೆ. ಪಾಂಡುರಂಗನ ದರ್ಶನ ಮಾಡಬೇಕು, ವಿಶೇಷವಾಗಿ ಭೀಮರತಿ ಸ್ನಾನ ಮಾಡ್ತಿರ್ತಾರೆ. ಮಾಡುವ ಕಾಲಕ್ಕೆ ಹಲಿಗೆ ಬಂದು, ಕಲ್ಲಿನ ಹಲಿಗೆ, ಅದು ನೀರಲ್ಲಿ ಎಲ್ಲಾದರೂ ತೇಲುತ್ತಾ, ಕಲ್ಲಿಂದು ತೇಲ್ತಾ ಬರುತ್ತೆ, ತೇಲುತ್ತಾ ಬಂದು ತಲೆಗೆ ಬಡಿಯುತ್ತೆ. ನೋಡುತ್ತಾರೆ, ಜಗನ್ನಾಥ ವಿಠಲ ಇಂಥ ಅದ್ಭುತ. ಇಷ್ಟು ನೋಡಿದರೆ ಅವ್ರಿಗೆ ಹಸಿವೆ, ಒದ್ದಾಡ್ತಿದ್ದಾರೆ. ಸೇವಾ ಕೃಷ್ಣ ದೇವ ಪಾಂಡುರಂಗನ ದರ್ಶನ ಆಗಿದೆ, ಬರ್ತಾ ಇದ್ದಾರೆ. ಬರುವ ಕಾಲಕ್ಕೆ ಅಲ್ಲಿಯವರು, ಆ ದೇಶದವರು ಇಬ್ಬರು ದಂಪತಿಗಳು ಬಂದಿದ್ದಾರೆ. ಒಳ್ಳೆ ಹುಡುಗ ಹುಡುಗಿ ಚೆನ್ನಾಗಿದ್ದಾರೆ, 16 ವರ್ಷ. ಬಂದು ನಮ್ಮ ಮನೆಗೆ ಊಟಕ್ಕೆ ಬರಬೇಕು, ನಾವು ಮಡಿಯವರೇ, ನಾವು ಬ್ರಾಹ್ಮಣರೇ, ಮುದ್ರಣಾಮ ಎಲ್ಲ ಇದೆ, ಬರಬೇಕು. ಹೋಗ್ತಾರವರು, ಎಷ್ಟು ದೊಡ್ಡ ಮನೆ ಅಂದರೆ ಪ್ಯಾಲೆಸ್, ಪ್ಯಾಲೆಸ್ ಥರ ಇದೆ. ಇವ್ರಿಗೇನು ಹಾಕಿ ಏನು ಅದ್ಭುತವಾದಂಥ ಎಲ್ಲ ಅವತರ ಉಪಚಾರ ಮಾಡ್ತಾರೆ. ಎಷ್ಟು ಜನ ಇದ್ದಾರೆ, ಏನಪ್ಪ ಇಂಥ ಇದು ಶ್ರೀಮಂತರಿದ್ದಂಗೆ ದೇವರು ಅಂತೇಳಿ ಎಲ್ಲ ಊಟ ಆಯಿತು ಎಲ್ಲ ಕೊಟ್ಟು ಕಳಿಸ್ತಾರೆ. ಹೊರಗೆ ಬರ್ತಾರೆ ಇವರು, ದೇವರ ದರ್ಶನ ಹತ್ರ ಬಂದು ಮತ್ತು ಏನೋ ಒಂದು ಸಂಶಯ ಬರುತ್ತೆ ಅವರಿಗೆ, ಅವ್ರ ಹತ್ರ ಏನೋ ಕೇಳಬೇಕು ಅಂತ ನೋಡಿದೆ, ಭವನವೇ ಇಲ್ಲ, ಬಿಲ್ಡಿಂಗೇ ಇಲ್ಲ, ಮನುಷ್ಯರು ಇಲ್ಲ, ಯಾರೂ ಇಲ್ಲ. ಇಂಥದ್ದು ಯಾರಿಗಾಗಿಲ್ಲ. ದಾಸರು ಹೇಳ್ತಾರೆ, ಈ ರೀತಿ ಔತಣ ಪಾಂಡುರಂಗ ಅವರಿಗೆ ಮಾತ್ರ ಮಾಡಿತ್ತು, ದಾಸರಿಗೂ ಮಾಡಲಿಲ್ಲ, ಪುರಂದ್ರದಾಸರಿಗೂ ಮಾಡಲಿಲ್ಲ, ವಿಜಯದಾಸರಿಗೂ ಮಾಡಲಿಲ್ಲ, ಯಾರಿಗೂ ಮಾಡಲಿಲ್ಲ, ಅವರಿಗೆ ಮಾತ್ರ ಅಂಥ ರೀತಿಯಲ್ಲಿ ಮಾಡಿದರು. ಆ ರೀತಿಯಲ್ಲಿ ಕೃಷ್ಣನ ಅನುಗ್ರಹ ಪಡ್ಕೊಂಡಿರತಕ್ಕಂಥ ಮಹಾನುಭಾವರು ವಿಶೇಷವಾಗಿ ತಿರುಗಿ ಬರ್ತಾ ಬರ್ತಾ ಪಾಂಡುರಂಗನ ಹತ್ರ ಬರ್ತದೆ, ನಮ್ಮ ಶ್ರೀನಿವಾಸನ ಹತ್ರ ಬರ್ತಾರೆ. ಶ್ರೀನಿವಾಸ ಅವರು ಇನ್ನೂ ವಿಶೇಷವಾಗಿ ಗೋಪಾಲದಾಸರ ರೂಪದಲ್ಲೇ ತಂಬಿಗೆಯಲ್ಲಿ ತೀರ್ಥ ಪ್ರಸಾದ ಹಿಡ್ಕೊಂಡು ಇವರು ಇದ್ದ ಕಡೆ ಬಂದು ಕೊಟ್ಟವು ಅಂತಹ ರೀತಿಯಲ್ಲಿ ಅನುಗ್ರಹ ಪಡೆದವರು. ಇವೆಲ್ಲ ಅನೇಕ ಮಹಿಮೆಗಳಿವೆ. ತಾಯಿಗೆ ಇದ್ದ ಕಡೆಯಿಂದಲೇ ಬ್ರಹ್ಮೋತ್ಸವ ತೋರಿಸಿದರು. ಹಾಗೆ ನೋಡಬೇಕಪ್ಪ ಬ್ರಹ್ಮೋತ್ಸವ ಅಂದರೆ ಮೇಲೆ ಕರ್ಕೊಂಡು ಹೋಗಿ ಅಮ್ಮ ನೋಡು ಅಂದರೆ ಇಡೀ ಬ್ರಹ್ಮೋತ್ಸವ ಕಾಣಿಸ್ತಾ ಇದೆ. ರಂಗೋಲಿಯಲ್ಲಿ ಹಾಗೆ ಇಲ್ಲಿ ಶ್ರೀರಂಗದಲ್ಲಿ ದೇವರಿಗೆ ಅಲಂಕಾರ ಮಾಡಿದ್ದಾರೆ. ಯಾವ ಅಲಂಕಾರ ಅಂದರೆ ಇಲ್ಲಿ ಇವರು ಹಾಕಿದ್ದು ಅಲ್ಲೇ ಇದೆ, ಅಲ್ಲಿ ಏನು ಅಲಂಕಾರ ಆಗಿರುತ್ತೆ ಅದು ಇವರು ರಂಗೋಲಿಯಲ್ಲಿ ಹಾಕ್ತಾ ಇದ್ದಾರೆ. ಅದಕ್ಕೆ ರಂಗ ಒಲಿದ ದಾಸರು ರಂಗೋಲಿ ದಾಸರು ಅಂತಲೂ ಅದಕ್ಕೆ ಹೇಳ್ತಾರೆ. ಆ ರೀತಿಯಲ್ಲಿ ಪೂರ್ಣಾನುಗ್ರಹ ಪಡೆದಿರತಕ್ಕಂಥ ಮಹಾನುಭಾವರು ಇವೆಲ್ಲ ಒಂದಾದರೆ ಅವರ ಶಿಷ್ಯರೊಬ್ಬರು ಗುರುಶ್ರೀಶ ವಿಠಲರು ಅಂತ, ಅವರು ಕಂಪ್ಲಿ ದಾಸರು ಅಂತಾರೆ, ಕುಂಟೋಜಿ ದಾಸರು ಅಂತ ಅವ್ರನ್ನ ಕರೀತಾರೆ. ಅವರು ಅವರ ಶಿಷ್ಯರಾದರು. ಅವರು ಯಾರು ಅಂದರೆ ಆಪ್ತವಾಕ್ಯ ಅವರ ಸ್ವರೂಪವನ್ನು ಸ್ವಪ್ನದಲ್ಲಿ ಕಂಡವರು, ಸೂಚನೆ ಆಗಿದ್ದು ಪುರಂದರದಾಸರೇ ತಿರುಗಾ ಬಂದರು ಅಂತ ಕುಂಟೋಜಿ ದಾಸರು. ಅವರು ವಿಶೇಷವಾಗಿ ಸೇವಾ ಮಾಡ್ತಾರೆ, ತುಂಬ ಜನ ಬಂದು ಹೋಗ್ತಾ ಇರುತ್ತಾರೆ ಅವರ ಹತ್ರ, ಜಗನ್ನಾಥ ದಾಸರ ಹತ್ರ. ಇವರು ಮಾತ್ರ ಕೊನೆಗೆ ಉಳ್ಕೊಂಡು ಬಿಡ್ತಾರೆ. ಕೊನೆಗೆ ಸಹ ಇಷ್ಟು ದಿವಸ ಆಯಿತು ನನಗಿನ್ನ ಅನುಗ್ರಹ ಆಗಿಲ್ಲ ಗುರುಗಳದ್ದು ಅಂತ ಅವರ ಕಾಲು ಒತ್ತುವ ಕಾಲಕ್ಕೆ ಇವರ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ, ಅದು ಅವರ ಕಾಲ ಮೇಲೆ ಬೀಳುತ್ತೆ. ಜಗನ್ನಾಥದಾಸರು ನೋಡ್ತಾರೆ, ಬಿಸಿ ಬಿಸಿ ನೀರು ಬೀಳುತ್ತೆ ಕಾಲ ಮೇಲೆ. ಆವಾಗ ಯಾಕಪ್ಪ ಅಳ್ತಾ ಇದ್ದಿ, ಇಲ್ಲ ನನಗಿನ್ನ ಅನುಗ್ರಹ ಆಗಿಲ್ಲ ನಿಮ್ಮದು. ಇಲ್ಲಪ್ಪ ನಿನಗೆ ಅಪಮೃತ್ಯು ಇದೆ, ಅದು ಪರಿಹಾರ ಆಗಲಿಕ್ಕೆ ಇಟ್ಕೊಂಡಿದ್ದಷ್ಟೇ, ಇನ್ನೊಂದಲ್ಲ ಅಂತ ಅವರಿಗೆ ಒಂದು ಕೋಲು ಕೊಡ್ತಾರೆ. ಇದು ನಿಂಗೆ ಅನುಗ್ರಹ ಆಗುತ್ತೆ ಹೋಗು ಅಂತ ಹೇಳಿ ಅಪಮೃತ್ಯು ಪರಿಹಾರ ಮಾಡಿ ಅವರದ್ದು ವಿಶೇಷವಾಗಿ ಒಂದು ಹಾವು ಕೊಲ್ಲಲಿಕ್ಕೆ ಬರುತ್ತೆ ಕಚ್ಚಲಿಕ್ಕೆ. ಅವಾಗಿ ಕೋಲಿಂದ ಇದು ಮಾಡು ಅಂತ ಹೇಳಿದರೆ ಮಂತ್ರಿಸಿದ ಕೋಲು ಅದು ನಿಂತು ಹೋಗುತ್ತೆ, ಅನುಗ್ರಹ ಮಾಡುತ್ತಾರೆ. ಅವರು ಇವರ ಕುರಿತು ಒಳ್ಳೆ ಹಾಡು ಮಾಡುತ್ತಾರೆ, ಎಂತು ಪೊಗಳಲಿ ಜಗನ್ನಾಥ ದಾಸರನ ಕಂತುಪಿತ ಒಲಿದು ಇವರ ಅಂತರಂಗದಿ ನಲಿವ ಅಷ್ಟೇ ಅಲ್ಲ, ಹೇಳ್ತಾರೆ ಇವರು ಸಾಧನೆ ಹೇಗೆ ಮಾಡಿದರು ಎಂಬುದನ್ನು ಹೇಳ್ತಾರೆ. ತಮ್ಮ ಶರೀರದಲ್ಲಿ ಇಂದ್ರಿಯಗಳು, ಇಂದ್ರಿಯಾಭಿಮಾನಿ ದೇವತೆಗಳು, ದೇವರು, ದೇವರು ಇಂದ್ರಿಯಾಭಿಮಾನಿ ದೇವತೆಗಳಲ್ಲಿ ನಿಂತು ಮಾಡುವ ವ್ಯಾಪಾರವನ್ನು ಕೂಡ ನೋಡ್ತಾ ಇದ್ದಾರಂತೆ. ಅಷ್ಟು ನೋಡುತ್ತಾ ಸಾಧನೆ ಮಾಡಿದ ಮಹಾನುಭಾವರಿವರು, ಎಲ್ಲ ದೇವತೆಗಳು ಸಮ್ಮುಖರಾಗಿದ್ದಾರೆ. ಇಂಥವರ ದರ್ಶನ ಬಹಳ ಸುಲಭ ಅಲ್ಲ, ಮಹಾ ವಿಶೇಷವಾಗಿರತಕ್ಕಂಥ ಅನುಗ್ರಹ. ಅವರ ಪಾದವನ್ನು ಹಿಡಿಯಿರಿ ಅಂತ ಹೇಳ್ತಾರೆ. ಅವರ ಅನುಗ್ರಹ ಆಗಬೇಕು ಅಂದರೆ ಒಂದೇ ಒಂದು ಮಾರ್ಗ, ಅವರ ಚಿಂತನೆ, ಅವರ ಅಂತರ್ಯಾಮಿ ಭಗವಂತನ ಚಿಂತನೆ, ಅವರು ಮಾಡಿದ ಗ್ರಂಥದ ವಿಶೇಷ ಅನುಷ್ಠಾನ. ಅದಕ್ಕೆ ಹೇಳ್ತಾರೆ ಇವರು ಹೇಳಿದಂತೆ ಯಾರು ಮಾಡುತ್ತಾರೋ ಅವರಿಗೆ ಸಂಸಾರ ಎಲ್ಲಿಹದೋ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ನಮಗೆ ಏನು ಹೇಳಿದರೂ ಸಾಲದು ಆ ಮಹಾನುಭಾವರದ್ದು. ಹರಿಕಥಾಮೃತ ಸಾರಲ್ಲಿ ಒಂದೊಂದು ಒಂದೊಂದು ದೃಷ್ಟಾಂತ ಅಪರೂಪವಾಗಿ ಕೊಡ್ತಾರೆ ಆ ಮಹಾನುಭಾವರು. ನಮಗೆ ಒಂದಿಷ್ಟು ಹಿಂದಿನ ಜ್ಞಾನ ವಿಶೇಷ ಏನೇನು ನಮಗೆ ಸಾಧನೆ ಆಗಿದೆ ಅದು ಪುನಃ ಬರುವಂತೆ ಮಾಡಲಿ, ಹಾಗೆ ಈಗ ವಿಶೇಷವಾಗಿ ದೊಡ್ಡವರ ಸೇವಾ ಸಿಗುವಂತೆ ಮಾಡಲಿ. ನಮ್ಮಿಂದ ಯಾರ್ಯಾರು ನಮಗೆ ದೊಡ್ಡವರು ಸಿಕ್ಕಿರುತ್ತಾರೆ ಜ್ಞಾನಿಗಳು, ಅವರ ಇಷ್ಟಾರ್ಥಗಳು ನಮ್ಮ ಮೂಲಕ ಸೇವಾ ಅಂದ ನಾವು ಪೂರ್ಣ ಮಾಡಲಿ. ನಮಗೆಲ್ಲ ಭಗವಂತ ಅನುಗ್ರಹ ಮಾಡುತ್ತಾನೆ. ಯಾಕಂದರೆ ದೊಡ್ಡವರು ಸಿಗುವುದು ಬಹಳ ಕಷ್ಟ, ಸಿಗೋದಿಲ್ಲ. ಸಾಮಾನ್ಯವಾಗಿ ಈ ಸಂಸಾರದಲ್ಲಿ ಬಿದ್ದು ಇದೇ ಕುಟುಂಬ, ಈ ಜನ್ಮದಲ್ಲಿ ಸಿಕ್ಕ ಹೆಂಡತಿ ಮಕ್ಕಳು ಗಂಡ ಎಷ್ಟೆಷ್ಟು ಜನ್ಮಗಳಾಯಿತೋ. ಹೋದ ಜನ್ಮದಲ್ಲಿ ಆ ಪಕ್ಕ ಬಿದ್ದಲ್ಲಿ ಹುಟ್ಟಿರ್ತೀವಿ, ಅಲ್ಲೇ ಸೆಟಪ್ ಬೇರೆ, ಅಲ್ಲೇ ಹೆಂಡತಿ ಮಕ್ಕಳು ಗಂಡ ಅವರು ಇವರು ಸೆಟಪ್ ಬೇರೆ, ಅವ್ರಿಗಾಗಿಯೇ ಆ ಜನ್ಮ ಎಲ್ಲ ಆಲೋಚನೆ ಮಾಡಿ ಕಳೆದು ಹೋಗಿರ್ತೀವಿ. ನಂತರ ಪಕ್ಕ ಬೀದಿಯಲ್ಲಿ ಹುಟ್ಟಿರ್ತೀವಿ, ಮತ್ತು ಇಲ್ಲಿ ಸೆಟಪ್ ಬೇರೆ, ಮತ್ತು ಇವರಿಗಾಗಿಯೇ ಆಲೋಚನೆ ಮಾಡ್ತಾ ಸತ್ತು ಹೋಗ್ತೀವಿ. ಹಾಗೆ ಎಷ್ಟು ಸಾವಿರ ಜನ್ಮಗಳು ಕಳೆದು ಹೋಗಿದ್ದು, ಹುಳದಂತೆ ಕಳೆದು 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 ಕೊನೆಗೆ ನಮ್ಮನ್ನು ಉದ್ಧಾರ ಮಾಡುವ ಗುರುಗಳು ಆ ಹಾದಿಯಲ್ಲಿ ಹೋಗ್ತಾ ಇರ್ತಾರೆ. ಅವರು ಹೋಗುವನ್ನು ದೇವರು ನಮಗಾಗಿ ಅನುಗ್ರಹ ಮಾಡಿ ಅಟ್ಯಾಚ್ ಮಾಡ್ತಾನೆ. ನೋಡ್ರಪ್ಪ ನಿಮ್ಮ ಹತ್ರ ಕಳಿಸ್ಕೊಡ್ತಾ ಇದ್ದೆ, ಜಾಗ್ರತೆ ನೋಡಿಕೊಡ್ರಿ ಅಂತ. ಆದರೆ ಅವನ ಕಳಿಸಿಕೊಟ್ಟಾಗ ಏನಿರುತ್ತೆ, ಅವರದ್ದು ಪ್ಲಸ್ಸು ಮೈನಸ್ಸು ಹೊತ್ಕೊಂಬಂದಿರ್ತಾರೆ, ಅವರದ್ದು ಪ್ಲಸ್ಸು ಮೈನಸ್ ಎಲ್ಲ ಹೊತ್ಕೊಂಬಂದಿರ್ತಾರೆ. ಅವರು ಅವರು ಭಗವಂತನ ಚಿಂತನೆ ಮಾಡ್ತಾ ಇರ್ತಾರೆ. ಇವಾಗ ಒಂದು ರೋಜಾ ಹೂವು, ಎಲ್ಲ ಹೂವಲ್ಲಿ ಚೆನ್ನಾಗಿರೋದು ಯಾವುದು? ರೋಜಾ ಹೂವು ಒಳ್ಳೆಯದು, ಚೆನ್ನಾಗಿರುತ್ತೆ, ಒಳ್ಳೆ ಗಮ್ಮತ್ತು ವಾಸನೆ ಬರುತ್ತೆ. ಅದು ತೆಗಿಬೇಕು ಅಂತ ಹೇಳಿದರೆ ಮುಳ್ಳಿರುತ್ತಲ್ಲ, ಮುಳ್ಳಿಲ್ಲದೆ ಚುಚ್ಚಿಕೊಳ್ಳದೆ ತೆಗಿಲಿಕ್ಕಾಗತ್ತಾ? ಆಗಲ್ಲ. ಕ್ಯಾದಿಗೆ ಹೂ, ಕಾದಿಗೂ ಮೈ ತುಂಬ ಮುಳ್ಳೆ, ಎಷ್ಟು ಅದ್ಭುತವಾದ ವಾಸನೆ ಇರುತ್ತೆ. ಅದಕ್ಕೆ ಹೇಳ್ತಾರೆ ನಿನಗೆ ವಾಸನೆ ಬೇಕಾ, ಚೂರು ಮುಳ್ಳು ಚುಚ್ಚುತ್ತೆ ಹೋದಲು. ಅದಕ್ಕೆ ಜ್ಞಾನಿಗಳ ಹತ್ರ ಹೋದಾಗ ಏನು ಅವರ ಪ್ರಾರಬ್ಧ ಕರ್ಮಾನುಸಾರ ಚೂರು ಚೂರು ಇರುತ್ತಲ್ಲ, ಅದು ತಕ್ಕ ಪಕ್ಕಕ್ಕಿಟ್ಟು ಆ ಸುಗಂಧ ಮಾತ್ರ ತಗೊಂಡ್ರೆ ನಮಗೆ ಆ ಹೂ ಸಿಗುತ್ತೆ. ಇಲ್ಲ, ಸಾಮಾನ್ಯ ಯಾವುದೋ ಒಂದು ಕಾಕಡ ಹೂ ಇಟ್ಕೊಂಡು ನಾವು ತಿರುಗ್ತಾ ಕೂತಿರ್ಬೇಕಷ್ಟೇ ಅಂತ ಹೇಳ್ತಾರೆ. ಯಾಕೆ ಜಗನ್ನಾಥ ದಾಸರೇ ಆಗಲಿ ಯಾರೇ ಜ್ಞಾನಿಗಳೇ ಬಂದಿದ್ದಾಗಲೂ ಅವರೊಂದೇ ಹೇಳ್ತಾರೆ, ದೊಡ್ಡವರು ಅಂತ ಬಂದಾಗ ಅವರಲ್ಲಿ ನೀವು ಜ್ಞಾನವನ್ನು ಹುಡುಕ್ರಿ, ಅವರ ಅನುಷ್ಠಾನದ ಪರಂಪರೆಯನ್ನು ನೋಡ್ರಿ ಅಂತ ಹೇಳ್ತಾರೆ ಅಂತ ಜಗನ್ನಾಥ ದಾಸರ ಅದ್ಭುತವಾಗಿರತಕ್ಕಂಥ ಗ್ರಂಥ, ಅವರ ಶಿಷ್ಯ ಪರಂಪರೆ, ಅವರೆಲ್ಲರೂ ನಮ್ಮ ಅನುಗ್ರಹ ಮಾಡಲಿ ಅಂತ ನಿತ್ಯವೂ ಹರಿಕಥಾಮೃತಸಾರ ನೋಡ್ತಾ ಇದ್ದೀವಿ. ನಿತ್ಯ ಪಾಠ ಆಗ್ತಾ ಇದೆ, ನಿತ್ಯ ಪಾಠ ಅಲ್ಲ ಜನ್ಮಕ್ಕೆ ಪಾಠ ಆಗುತ್ತೆ. ಒಂದೊಂದು ಪದ್ಯ ಜನ್ಮಕ್ಕೆ ಪಾಠ ಆಗುತ್ತೆ. ಆ ಥರ ಎಲ್ಲ ವ್ಯಾಖ್ಯಾನಕಾರರು ಇದು ಮಾಡಿದ್ದಾರೆ. ಜಗನ್ನಾಥದಾಸರ ಅನುಗ್ರಹದಿಂದಲೇ ಪಾಠ ನಡೀತಾ ಇದೆ, ವಿಶೇಷವಾಗಿ ನಡೀತಾ ಇದೆ. ಎಲ್ಲ ವ್ಯಾಖ್ಯಾನ ಅವರು ತೋರಿಸ್ತಾ ಇದ್ದಾರೆ. ವ್ಯಾಖ್ಯಾನದಲ್ಲಿ ಇದ್ದದ್ದು ಹೇಳಿದ್ದಾಗತ್ತೆ, ಇಲ್ಲದ್ದು ಅಂದರೆ ಅಲ್ಲಿ ಅವರು ಹೇಳದೇ ಇರುವಂತಹದ್ದು, ಇನ್ನು ಮಿಕ್ಕದ್ದು ಏನಾದರೂ ತಲೆಗೆ ಬರಲಿ ಎಂದು ಬಿಟ್ಟಿದ್ದು ಅವರ ಅನುಗ್ರಹದಿಂದ ತಲೆಗೆ ಹೊಳೆಸಿ ಹೇಳಿಸ್ತಾ ಇದ್ದಾರೆ. ಆ ಮಹಾನುಭಾವರ ಪದಾರವಿಂದಕ್ಕೆ ಎರಡು ವಾಕ್ಕುಸುಮ ಸಮರ್ಪಣೆ ಮಾಡೋದು ಕೇವಲ ಆಗುತ್ತೆ. ಅವರಿಗೆ ಚಿರಋಣಿಯಾಗಿದ್ದೇವೆ ನಾವು, ಸದಾ ಅವರ ಪಾದವನ್ನು ಸ್ಮರಣೆ ಮಾಡೋಣ. ಇವತ್ತಿನ ದಿವಸ ನಾವು ಹೀಗೆ ಭಗವಂತನ ಚಿಂತನೆ ಮಾಡುತ್ತಾ ಇದ್ದೀವಿ ಅಂದರೆ ಆ ಮಹಾನುಭಾವರಿಗೆ ಕಾರಣ. ಅವರ ಪಾದಾರವಿಂದಕ್ಕೆ ನಮೋ ನಮಃ. ಶ್ರೀಕೃಷ್ಣ.